ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮಸ್ಕಾರ. ನನ್ನ ಹಿಂದಿನ ಸಂದೇಶಗಳನ್ನು ನೀವು ಕೇಳಿದ್ದಿರಲ್ಲವೇ? ಭೂಮಿ, ಆಕಾಶ, ಸೂರ್ಯ, ಚಂದ್ರ, ನಕ್ಷತ್ರ ಎಲ್ಲವುಗಳನ್ನು ಉಂಟು ಮಾಡಿದ ಯೇಸುವನ್ನು ಕುರಿತು ನಾವು ಹೇಳುತ್ತಿದ್ದೇವೆ. ದೇವನಾಗಿರುವ ಆತನೇ ನಿಮ್ಮನ್ನು ನನ್ನನ್ನು ಉಂಟು ಮಾಡಿದವನಾಗಿದ್ದಾನೆ. ನೀವು ಆತನನ್ನು ನಿಮ್ಮ ಹೃದಯದಲ್ಲಿ ಸ್ವೀಕರಿಸುವುದಾದರೆ ಆತನು ಪ್ರೀತಿಯಿಂದ ನಿಮ್ಮ ಹೃದಯದಲ್ಲಿ ಬರಲಿದ್ದಾನೆ. ನಾನು ಯೇಸುವಿನಿಂದ ಆಶೀರ್ವಿಸಲ್ಪಟ್ಟದ್ದರಿಂದಲೇ ಆತನನ್ನು ಪ್ರೀತಿಸುತ್ತೇನೆ. ನಾನು ಆತನನ್ನು ಪ್ರೀತಿಸಲು ಬಹುಮುಖ್ಯ ಕಾರಣವೇನೆಂದರೆ ಆತನು ನನ್ನಲ್ಲಿದ್ದ ಎಲ್ಲ ಕೆಟ್ಟ ಗುಣ, ನಡತೆ ಮತ್ತು ಪಾಪಗಳನ್ನು ತೆಗೆದುಹಾಕಿದ್ದಾನೆ. ಒಂದು ಕಾಲದಲ್ಲಿ ನಾನು ದೇವರನ್ನು ದೂಷಿಸುವಂತಹ ವ್ಯಕ್ತಿಯಾಗಿದ್ದು ಲೋಕದ ಆಶಾಪಾಶಗಳಲ್ಲಿದ್ದೆ. ಆದರೆ ಯೇಸು ಅವೆಲ್ಲವುಗಳಿಂದ ನನ್ನನ್ನು ಬಿಡುಗಡೆ ಮಾಡಿದ್ದಾನೆ. ಒಂದು ಕಾಲದಲ್ಲಿ ನಾನು ನನಗೋಸ್ಕರ ಜೀವಿಸುತ್ತಿದ್ದೆ, ಈಗ ನಾನು ನನಗೋಸ್ಕರವಲ್ಲ ಯೇಸುವಿಗೋಸ್ಕರ ಜೀವಿಸುತ್ತಿದ್ದೇನೆ. ಅಂದರೆ ನನ್ನ ಜೀವಿತವನ್ನು ಬೇರೆಯವರಿಗೆ ಆಶೀರ್ವಾದವನ್ನು ತರುವಂತಹ ಜೀವಿತವನ್ನಾಗಿ ಮಾಡಲು ಬಯಸುತ್ತೇನೆ. ಯೇಸು ನನ್ನಲ್ಲಿದ್ದ ಭಯ, ಅಶಾಂತಿಯನ್ನು ತೆಗೆದುಹಾಕಿ ನನ್ನನ್ನು ಸಂತೋಷವಾಗಿರುವಂತೆ ಮಾಡಿದ್ದಾನೆ. ನನ್ನಲ್ಲಿ ಒಂದು ದೊಡ್ಡ ಸಂತೋಷವಿದೆ. ಯೇಸು ಪಾಪಿಗಳನ್ನು ಪ್ರೀತಿಸುತ್ತಾನೆ ಮತ್ತು ಪ್ರತಿಯೊಬ್ಬ ಪಾಪಿಯ ಜೀವಿತದಿಂದ ಪಾಪವನ್ನು ತೆಗೆದುಹಾಕಲು ಬಯಸುತ್ತಾನೆ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ಸ್ವಭಾವ ಪಾಪ ಮಾಡುವಂಥದ್ದು. ಆದ್ದರಿಂದಲೇ ನಾವೆಲ್ಲರೂ ಪಾಪಿಗಳಾಗಿದ್ದೇವೆ. ಈ ಕಥೆಯನ್ನು ಕೇಳಿ. ವಿಜಯ್ ತನ್ನ ತಂದೆಗೆ ಒಬ್ಬನೇ ಮಗ. ಆತನ ತಂದೆ ಆತನನ್ನು ಬಹಳವಾಗಿ ಪ್ರೀತಿಸುತ್ತಿದ್ದನು. ವಿಜಯ್ ತನ್ನ ತಂದೆಗೆ ಯಾವಾಗಲೂ ವಿಧೇಯನಾಗಿದ್ದು ತನ್ನ ತಂದೆಯ ತೋಟದ ಕೆಲಸದಲ್ಲಿ ಸಹಾಯ ಮಾಡುತ್ತಿದ್ದನು. ಒಂದು ದಿನ ಎಲ್ಲರೂ ನಿದ್ರಿಸುತ್ತಿರುವಾಗ ಒಬ್ಬ ಕಳ್ಳನು ಮನೆಯ ಹಿಂದಿನ ಬಾಗಿಲಿನ ಮುಖಾಂತರ ಒಳಗೆ ಬಂದನು. ಈ ಶಬ್ದ ಕೇಳಿ ವಿಜಯ್ ಎಚ್ಚರಗೊಂಡನು. ಏನು ನಡೆಯುತ್ತಿದೆ ಎಂದು ನೋಡಲು ಆಚೆ ಬಂದನು. ಈ ಕಳ್ಳನು ವಿಜಯನನ್ನು ನೋಡಿ ತನ್ನ ಕತ್ತಿಯಿಂದ ತಿವಿದು ಓಡಿ ಹೋದನು. ವಿಜಯ್ ಕಿರುಚುತ್ತಿದ್ದುದನ್ನು ಕೇಳಿ ತಂದೆ ಎಚ್ಚರಗೊಂಡು ಬದುಕಿಸಲು ಬಂದನು. ಆದರೆ ಸಾಧ್ಯವಾಗಲಿಲ್ಲ. ಆ ಹಳ್ಳಿಯ ಜನರು ಕಳ್ಳನನ್ನು ಹಿಡಿದು ವಿಜಯ್ ತಂದೆ ಬಳಿ ಕರೆತಂದರು. ಆ ಕಳ್ಳನ ಹೆಸರು ಸುರೇಶ್. ಎಲ್ಲರೂ ಸುರೇಶನ ಮೇಲೆ ತಂದೆ ಸೇಡು ತೀರಿಸಿಕೊಳ್ತಾನೆ ಎಂದು ನೆನೆಸಿದರು. ಆದರೆ ಅದರ ಬದಲಾಗಿ ತಂದೆ ಹೇಳಿದರು, ನಾನು ಬಹಳವಾಗಿ ಪ್ರೀತಿ ಮಾಡುತ್ತಿದ್ದ ನನ್ನ ಒಬ್ಬನೇ ಮಗನನ್ನು ಕಳೆದುಕೊಂಡೆ. ನಾನು ನಿನ್ನನ್ನು ಶಿಕ್ಷಿಸಬಹುದು, ಆದರೆ ನಾನು ನಿನ್ನನ್ನು ದತ್ತು ತೆಗೆದುಕೊಂಡು ನನ್ನ ಸ್ವಂತ ಮಗನಂತೆ ನಿನ್ನನ್ನು ಸ್ವೀಕರಿಸಿ ನನಗಿರುವುದನ್ನೆಲ್ಲ ನಿನಗೆ ಕೊಡಲು ಇಷ್ಟಪಡುತ್ತೇನೆ ಎಂದನು. ನೀನು ನನ್ನ ಈ ಆಹ್ವಾನವನ್ನು ಸ್ವೀಕರಿಸುವಿಯಾ ಎಂಬುದಾಗಿ ಕೇಳಿದನು. ನನ್ನ ಪ್ರಿಯ ಸ್ನೇಹಿತರೆ, ಇದೇ ರೀತಿ ದೇವರು ತನ್ನ ಪ್ರೀತಿಯನ್ನು ನಮ್ಮ ಮೇಲೆ ತೋರಿಸುತ್ತಾನೆ. ನಾವು ಮಾಡಿದ ಎಲ್ಲ ಪಾಪಗಳ ನಿಮಿತ್ತ ಯೇಸು ಸತ್ತನು. ತಂದೆಯ ಒಬ್ಬನೇ ಮಗನನ್ನು ಕೊಂದ ಕಳ್ಳನಂತೆ ನಾವಿದ್ದೇವೆ. ನಮ್ಮನ್ನು ಪ್ರೀತಿಸಿ ಕರುಣೆ ತರುವ ನಮ್ಮ ದೇವರು ಆತನ ಮಕ್ಕಳಾಗುವಂತೆ ನಮ್ಮನ್ನು ಆಹ್ವಾನಿಸುತ್ತಾನೆ. ಇದನ್ನೇ ಕೃಪೆ ಎಂಬುದಾಗಿ ಕರೆಯುತ್ತೇವೆ. ದೇವರ ಈ ಆಹ್ವಾನವನ್ನು ನೀವು ಸ್ವೀಕರಿಸುವಿರಾ? ನಾವಿರುವಂತೆಯೇ ಆತನು ನಮ್ಮನ್ನು ಪ್ರೀತಿಸುತ್ತಾನೆ. ಈ ಯೇಸು ಮೂರನೇ ದಿನದಲ್ಲಿ ಮರಣದಿಂದ ಜೀವಿತನಾಗಿ ಎದ್ದು ಬಂದು ತನ್ನ ಶಿಷ್ಯರೊಂದಿಗೆ 40 ದಿವಸ ಜೀವಿಸಿದನು. ಈಗ ಆತನು ನಮ್ಮ ಹೃದಯದಲ್ಲಿ ನೆಲೆಸಲು ಇಷ್ಟಪಡುತ್ತಾನೆ. ಇಂದು ನಾವು ಯೇಸು ಯಾವ ರೀತಿ ಒಬ್ಬ ಪಾಪದ ಜೀವಿತವನ್ನು ಜೀವಿಸುತ್ತಿದ್ದ ಸ್ತ್ರೀಯನ್ನು ಅವಳ ಪಾಪಗಳಿಂದ ಬಿಡಿಸಿ ಸಂತೋಷದಿಂದ ಜೀವಿಸುವಂತೆ ಮಾಡಿದ ಎಂಬುದನ್ನು ನೋಡಲಿದ್ದೇವೆ. ಸುಮಾರು 2000 ವರ್ಷಗಳ ಹಿಂದೆ ಯೇಸು ಈ ಲೋಕದಲ್ಲಿ ಜೀವಿಸುತ್ತಿದ್ದ ದಿನಗಳಲ್ಲಿ ಒಂದು ದಿನ ಧಾರ್ಮಿಕ ನಾಯಕನಾದ ಸೀಮೋನನೆಂಬುವನ ಮನೆಗೆ ಔತಣಕ್ಕೆ ಹೋಗಿದ್ದನು. ಅದೇ ಪಟ್ಟಣದಲ್ಲಿ ಒಬ್ಬ ವೇಶ್ಯ ಇದ್ದಳು. ಯೇಸುವಿನ ಬಳಿ ಬಂದ ಆಕೆ ಆತನ ಪಾದದ ಬಳಿ ಅಳುತ್ತಾ ನಿಂತಳು. ಆಕೆಯ ಕಣ್ಣೀರಿನಿಂದ ಯೇಸುವಿನ ಪಾದವನ್ನು ತೊಳೆದಳು. ಈ ಸ್ತ್ರೀ ಯೇಸುವನ್ನು ಕಂಡ ಕೂಡಲೇ ಅವಳಲ್ಲಿದ್ದ ಪಾಪದ ಸ್ವಭಾವ ಆಕೆಯನ್ನು ಚುಚ್ಚಲಾರಂಭಿಸಿತು. ಆಕೆ ಬಹಳವಾಗಿ ಅಳುತ್ತ ತನ್ನ ಕಣ್ಣೀರಿಂದ ಯೇಸುವಿನ ಪಾದವನ್ನು ಒದ್ದೆ ಮಾಡಿ ತನ್ನ ತಲೆಯ ಕೂದಲಿನಿಂದ ಅದನ್ನು ಒರೆಸುತ್ತಾ ಆತನ ಪಾದಗಳಿಗೆ ಮುದ್ದಿಡುತ್ತಾ ತಾನು ತಂದಿದ್ದ ಬಹು ಬೆಲೆಯುಳ್ಳ ಸುಗಂಧ ದ್ರವ್ಯವನ್ನು ಆತನ ಕಾಲಿಗೆ ಹಚ್ಚುತ್ತಿದ್ದಳು. ಯೇಸುವನ್ನು ಆಮಂತ್ರಿಸಿದ್ದ ಆ ಧಾರ್ಮಿಕ ನಾಯಕ ಇದನ್ನು ನೋಡಿ ತನ್ನ ಮನಸ್ಸಿನಲ್ಲಿ, ಇವಳು ದುರಾಚಾರಿಯಾದ ಹೆಂಗಸು, ಇವನು ಪ್ರವಾದಿಯಾಗಿದ್ದರೆ ತನ್ನನ್ನು ಮುಟ್ಟಿದ ಈ ಹೆಂಗಸು ಇಂಥವಳೆಂದು ತಿಳ್ಕೊಳ್ಳುತ್ತಿದ್ದನು ಅಂದುಕೊಂಡನು. ಯೇಸು ತಾನೇ ದೇವರಾಗಿದ್ದರಿಂದ ಆ ಧಾರ್ಮಿಕ ಮನುಷ್ಯನು ತನ್ನ ಬಗ್ಗೆ ತಿಳಿದುಕೊಂಡದ್ದನ್ನು ಅರ್ಥ ಮಾಡಿಕೊಂಡರು. ಯೇಸು ಆ ಧಾರ್ಮಿಕ ಮನುಷ್ಯನ ಕುರಿತು ಕೇಳಿದನು, ಸೀಮೋನೇ, ನಾನು ನಿನಗೆ ಹೇಳಬೇಕಾದ ಒಂದು ಮಾತು ಅದೇ ಅಂದಾಗ ಅವನು, ಬೋಧಕನೇ ಹೇಳು ಅಂದನು. ಆಗ ಯೇಸು, ಒಬ್ಬ ಸಾಹುಕಾರನಿಗೆ ಇಬ್ಬರು ಸಾಲುಗಾರರಿದ್ದರು. ಒಬ್ಬನು 500 ರೂಪಾಯಿ ಮತ್ತೊಬ್ಬನು 50 ರೂಪಾಯಿ ಕೊಡಬೇಕಾಗಿತ್ತು. ತೀರಿಸುವುದಕ್ಕೆ ಅವರಿಗೆ ಗತಿ ಇಲ್ಲದ್ರಿಂದ ಆ ಇಬ್ಬರಿಗೂ ಸಾಲವನ್ನು ಬಿಟ್ಟುಬಿಟ್ಟನು. ಹಾಗಾದರೆ ಅವರಲ್ಲಿ ಯಾವನು ಆ ಸಾಹುಕಾರನನ್ನು ಹೆಚ್ಚಾಗಿ ಪ್ರೀತಿಸಾನು ಎಂದು ಕೇಳಿದ್ದಕ್ಕೆ ಸೀಮನ್ನು, ಯಾವನಿಗೆ ಹೆಚ್ಚಾಗಿ ಬಿಟ್ಟನು ಅವನೇ ಎಂದು ಭಾವಿಸುತ್ತೇನೆ ಅಂದನು. ಯೇಸು ಅವನಿಗೆ, ನೀನು ಸರಿಯಾಗಿ ತೀರ್ಪು ಮಾಡಿದೆ ಎಂದು ಹೇಳಿ ಆ ಹೆಂಗಸಿನ ಕಡೆಗೆ ತಿರುಗಿಕೊಂಡು ಸೀಮೋನನಿಗೆ ಹೇಳಿದ್ದೆ, ಅಂದರೆ ಈ ಹೆಂಗಸನ್ನು ನೋಡಿದ್ಯಾ? ನಾನು ನಿನ್ನ ಮನೆಗೆ ಬಂದಾಗ ನೀನು ನನ್ನ ಕಾಲಿಗೆ ನೀರು ಕೊಡಲಿಲ್ಲ. ಇವಳಾದರೂ ನನ್ನ ಕಾಲುಗಳನ್ನು ಕಣ್ಣೀರಿಂದ ತ್ಯಾಗ ಮಾಡಿ ತನ್ನ ತಲೆಯ ಕೂದಲಿನಿಂದ ಒರೆಸಿದಳು. ನೀನು ನನಗೆ ಮುದ್ದಿಡಲಿಲ್ಲ. ಇವಳಾದರೂ ನಾನು ಒಳಗೆ ಬಂದಾಗಿನಿಂದ ನನ್ನ ಕಾಲಿಗೆ ಮುದ್ದಿಡುವುದನ್ನು ಬಿಟ್ಟಿಲ್ಲ. ನೀನು ನನ್ನ ತಲೆಗೆ ಎಣ್ಣೆ ಹಚ್ಚಲಿಲ್ಲ. ಇವಳಾದರೂ ಸುಗಂಧ ತೈಲವನ್ನು ಕಾಲಿಗೆ ಹಚ್ಚಿದಳು. ಹೀಗಿರಲು ನಾನು ಹೇಳುವ ಮಾತೇನೆಂದರೆ, ಇವಳ ಪಾಪಗಳು ಬಹಳವಾಗಿದ್ದರೂ ಕ್ಷಮಿಸಲ್ಪಟ್ಟಿವೆ. ಇದಕ್ಕೆ ಪ್ರಮಾಣವೇನೆಂದರೆ, ಇವಳು ತೋರಿಸಿದ ಪ್ರೀತಿ ಬಹಳ. ಆದರೆ ಯಾವನಿಗೆ ಸ್ವಲ್ಪ ಮಾತ್ರ ಕ್ಷಮಿಸಲ್ಪಟ್ಟಿದೆಯೋ ಅವನು ತೋರಿಸುವ ಪ್ರೀತಿಯು ಸ್ವಲ್ಪವೇ ಅಂದನು. ಆಮೇಲೆ ಆತನು ಅವಳಿಗೆ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂದು ಹೇಳಿದನು. ಆತನ ಸಂಗಡ ಊಟಕ್ಕೆ ಕುಳಿತುಕೊಂಡವರು, ಪಾಪಗಳನ್ನೂ ಸಹ ಕ್ಷಮಿಸಿ ಬಿಡುವನು ಇವನ್ಯಾರು ಎಂದು ತಮ್ಮ ತಮ್ಮೊಳಗೆ ಅಂದುಕೊಂಡರು. ಆದರೆ ಆತನ ಹೆಂಗಸಿಗೆ, ನಿನ್ನ ನಂಬಿಕೆಯೇ ನಿನ್ನನ್ನು ರಕ್ಷಿಸಿದೆ, ಸಮಾಧಾನದ ಹೋಗು ಎಂದು ಹೇಳಿದನು. ಆಗಿನ ಕಾಲದಲ್ಲಿ ಯಾರಾದರೂ ಅತಿಥಿ, ವಿಶೇಷವಾಗಿ ಬಹು ಪ್ರಾಮುಖ್ಯ ವ್ಯಕ್ತಿ ಮನೆಗೆ ಬಂದರೆ ಮನೆಯವರು ಬರುವವರಿಗೆ ಕಾಲಿಗೆ ನೀರು ಕೊಡುವುದು ಮತ್ತು ಆ ವ್ಯಕ್ತಿಯ ತಲೆಯನ್ನು ತೈಲದಿಂದ ಅಭಿಷೇಕಿಸುವುದು ವಾಡಿಕೆಯಾಗಿತ್ತು. ಆದರೆ ಇಲ್ಲಿ ಈ ಧಾರ್ಮಿಕ ವ್ಯಕ್ತಿಯಾದ ಸೀಮೋನನು ಇದನ್ನು ಮಾಡಲಿಲ್ಲ. ಯೇಸು ಪಾಪಿಗಳನ್ನು ಕ್ಷಮಿಸಲು ಶಕ್ತನು ಎಂಬುದಾಗಿ ಆ ದುರಾಚಾರ್ಯದ ಹೆಂಗಸು ಅರಿತವಳಾದ್ದರಿಂದ ಯೇಸುವಿನ ಪಾದದ ಬಳಿ ಬಂದು ಅತ್ತಳು. ಆಕೆ ಹಿಂತಿರುಗಿ ಹೋಗುವಾಗ ಬಹಳ ಸಂತೋಷವಾಗಿ ಹೋದಳು. ಕಾರಣ, ಈಗ ಅವಳು ವೇಶ್ಯೆಯಲ್ಲ, ಬದಲಾಗಿ ದೇವರಿಂದ ಪುನೀತಳಾದ ಹೆಂಗಸಾಗಿದ್ದಳು. ಯೇಸು ಅಪವಿತ್ರ ವ್ಯಕ್ತಿಯನ್ನು ಪವಿತ್ರ ವ್ಯಕ್ತಿಯನ್ನಾಗಿ ಮಾಡಬಲ್ಲನು. ಯಾಕೆಂದರೆ ಯೇಸು ಹೇಳಿದನು, ನಾನು ಪಾಪಿಗಳನ್ನು ರಕ್ಷಿಸಲು ಬಂದಿದ್ದೇನೆ, ನೀತಿವಂತರನ್ನಲ್ಲ. ನೀತಿವಂತರು ಒಬ್ಬರೂ ಇಲ್ಲ. ನಾವು ಇದನ್ನು ಒಪ್ಪಿಕೊಂಡು ಆತನನ್ನು ಮರೆ ಹೋಗುವುದಾದರೆ, ಕ್ಷಮಿಸಲು ಬೇಡುವುದಾದರೆ, ಆತ ನಮ್ಮನ್ನು ಸ್ವೀಕರಿಸಿ ಪಾಪದ ಬಂಧನದಿಂದ ಬಿಡುಗಡೆ ಮಾಡಿ ಸ್ವತಂತ್ರ ವ್ಯಕ್ತಿಗಳನ್ನಾಗಿ ಮಾಡಿ ಕಳಿಸುತ್ತಾನೆ. ವೇಶ್ಯತನ, ಕೊಲೆ, ಕಳ್ಳತನ ಮುಂತಾದ ಕೆಟ್ಟ ಕಾರ್ಯಗಳಿಂದ ಬಿಡುಗಡೆ ಪಡೆಯಬೇಕಾದರೆ ನೀವು ಯೇಸುವನ್ನು ಸಂಧಿಸಬಹುದಾಗಿದೆ. ನಿಮಗೆ ಬೇಕಾಗಿರುವುದು ಪಶ್ಚಾತ್ತಾಪದ ಹೃದಯವಷ್ಟೇ. ಯೇಸು ನಿಮ್ಮನ್ನು ಸ್ವೀಕರಿಸಿ ನಿಮ್ಮನ್ನು ಸಂಪೂರ್ಣವಾಗಿ ನಿಮ್ಮ ಪಾಪಗಳಿಂದ ತೊಳೆದು ಬಿಡುವನು. ಆತನ ನೀವು ಯಾವಾಗ ಬೇಕಾದರೂ ಸಂಧಿಸಬಹುದು. ಯಾಕೆಂದರೆ ಆತನು ನಿದ್ರಿಸುವುದಿಲ್ಲ, ಆಯಾಸಗೊಳ್ಳುವುದೂ ಇಲ್ಲ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈ ಯೇಸುವನ್ನು ನಿಮ್ಮ ಹೃದಯದಲ್ಲಿ ಸ್ವೀಕರಿಸಲು ಇಚ್ಛಿಸುವಿರಾ? ಸಕಲವನ್ನೂ ಸೃಷ್ಟಿಸಿದ ಈ ದೇವರು ನಿಮ್ಮಲ್ಲಿ ನೆಲೆಸಲು ಬಹುಪ್ರೀತಿಯಿಂದ ಕಾದಿದ್ದಾನೆ. ಆತನು ನಿಮ್ಮ ಜೀವಿತದಲ್ಲಿ ಸಂತೋಷವನ್ನು ತರಲಿದ್ದಾನೆ. ಆತನು ನಿಮ್ಮನ್ನು ಪ್ರೀತಿಸುತ್ತಾನೆ. ನೀವು ಆತನನ್ನು ನಂಬಿ ವಿಶ್ವಾಸಿಸುವುದಾದರೆ ಆತನು ನಿಮ್ಮ ಜೀವಿತವನ್ನು ಆಶೀರ್ವಾದಮಯವನ್ನಾಗಿ ಮಾಡಿ ನಿಮ್ಮಲ್ಲಿರುವ ಎಲ್ಲ ಕಹಿ ಅನುಭವಗಳನ್ನು ತೆಗೆದುಹಾಕಿ ನಿಮ್ಮೊಂದಿಗೆ ಸದಾ ಇರುತ್ತಾನೆ. ಯೇಸು ಹೇಳಿದ್ದಾನೆ, ನಾನು ಅಂತ್ಯದವರೆಗೆ ನಿಮ್ಮೊಂದಿಗಿರುವೆನು ಎಂಬುದಾಗಿ. ನಿಮ್ಮ ಜೀವನ ಪರ್ಯಂತರ ಆತನು ನಿಮ್ಮೊಂದಿಗೆ ಇದ್ದು ನಿಮ್ಮನ್ನು ಸಂರಕ್ಷಿಸಲಿದ್ದಾನೆ. ಒಬ್ಬ ವೈದ್ಯನು ಕ್ಯಾನ್ಸರ್ ರೋಗಿಯಿಂದ ರೋಗಾಣುಗಳನ್ನು ಹೊರಗೆ ತೆಗೆಯುವಂತೆ ಯೇಸು ನಿಮ್ಮಿಂದ ನಿಮ್ಮ ಪಾಪಗಳನ್ನು ಹೊರಗೆ ತೆಗೆಯುತ್ತಾನೆ. ನೀವು ಸತ್ಯದ ಜೀವಿತವನ್ನು ಜೀವಿಸುವಂತೆ ಆತನು ಕೃಪೆಯನ್ನು ನೀಡುತ್ತಾನೆ. ಪ್ರಿಯ ಸಹೋದರ ಸಹೋದರಿಯರೇ, ನೀವು ಆತನನ್ನು ನಂಬುವಂತೆ, ಪ್ರೀತಿಸುವಂತೆ ಮತ್ತು ವಿಶ್ವಾಸ ಬಿಡುವಂತೆ ನಿಮ್ಮನ್ನು ಆಹ್ವಾನಿಸುತ್ತೇವೆ. ಆತನು ನಿಮ್ಮ ಭಯವನ್ನು ನೀಗಿಸುತ್ತಾನೆ. ನಿಮ್ಮ ಜೀವಿತದಲ್ಲಿ ಬರುವ ಎಲ್ಲ ಬಿರುಗಾಳಿ, ಅಪಾಯಗಳು, ವ್ಯಾಧಿಗಳು ಇವೆಲ್ಲವುಗಳ ಮಧ್ಯದಲ್ಲಿ ಆತನು ನಿಮ್ಮೊಂದಿಗಿದ್ದು ನಿಮ್ಮನ್ನು ಸಂರಕ್ಷಿಸುತ್ತಾನೆ. ನಿಮ್ಮ ಎಲ್ಲ ದುಶ್ಚಟಗಳಿಂದ ನಿಮ್ಮನ್ನು ಬಿಡುಗಡೆ ಮಾಡುತ್ತಾನೆ. ಒಂದು ವೇಳೆ ನೀವು ಕಳ್ಳತನ ಮಾಡುತ್ತಿರಬಹುದು ಅಥವಾ ಕೊಲೆ ಮಾಡಿರಬಹುದು, ಬೇರೊಬ್ಬರನ್ನು ಮೋಸಗೊಳಿಸಿರಬಹುದು, ಚಿಂತೆ ಮಾಡಬೇಡಿ. ಯೇಸು ಇವೆಲ್ಲವುಗಳಿಂದ ನಿಮ್ಮನ್ನು ಬಿಡಿಸುತ್ತಾನೆ. ಈ ಕಾರ್ಯವನ್ನು ಮಾಡಲು ಆತನು ಇಷ್ಟಪಡುತ್ತಾನೆ. ನಿಮ್ಮ ಎಲ್ಲ ದುಷ್ಟ ಸ್ವಭಾವಗಳ ಮೇಲೆ ಜಯವನ್ನು ಆತನು ಕೊಡುತ್ತಾನೆ. ಆತನು ನಿಮ್ಮನ್ನು ತೊರೆಯುವುದಿಲ್ಲ. ನಿಮ್ಮ ಜೀವಿತದಲ್ಲಿ ಅದೃಶ್ಯ ದೇವರಾಗಿ ಸದಾ ನಿಮ್ಮೊಂದಿಗಿರುತ್ತಾನೆ. ಯೇಸು ನಿಮ್ಮನ್ನು ಕರೆಯುತ್ತಿದ್ದಾನೆ. ಈ ಆಹ್ವಾನವನ್ನು ಸ್ವೀಕರಿಸಲು ನೀವು ಸಿದ್ಧವಿರುವಿರಾ? ದೇವರು ನಿಮ್ಮನ್ನು ಆಶೀರ್ವದಿಸಲಿ.